ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ FM 89.6, ಕನಸುಗಳ ದಿಟ್ಟ ಹೆಜ್ಜೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ 89.6 FM.
ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಯುವರಾಜ ಕಾಲೇಜಿನ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ವರ್ಣಮಾಲೆ ಸಿರ್ಸಿರವರು ಇಂದು ನಮ್ಮ ಜೊತೆ ರೇಡಿಯೋ ಮಾನಸ ಉಪನ್ಯಾಸ ಕಾರ್ಯಕ್ರಮದಲ್ಲಿ ದ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ 2022 ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ರೇಡಿಯೋ ಮಾನಸ ಕೇಳುವರಿಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಡಾಕ್ಟರ್ ಸ್ವರ್ಣಮಾಲಾ ಸಿರ್ಸಿಯವರ ಕಿರುಪರಿಚಯ ನಮ್ಮ ರೇಡಿಯೋ ಮಾನಸ ಕೇಳುವರಿಗಾಗಿ. ಡಾಕ್ಟರ್ ಸ್ವರ್ಣಮಾಲಾ ಸಿರ್ಸಿರವರು ಸೈದ್ಧಾಂತಿಕ ಭೌತಶಾಸ್ತ್ರ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಎಸ್ಸಿ ಮಾಡಿದ ನಂತರ ಭೌತಶಾಸ್ತ್ರದ ಥಿಯೋರಿಟಿಕಲ್ ಸ್ಟಡೀಸ್ ಆಫ್ ಸ್ಪಿನ್ ಡಿಸ್ಟ್ರಿಬ್ಯೂಷನ್ಸ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ವಿಷಯದಲ್ಲಿ ಪಿಎಚ್ಡಿಯನ್ನು ಸಹ ನಮ್ಮ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಪಡೆದು ನಂತರ ಯುವರಾಜ ಕಾಲೇಜಿನಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದರು. ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳನ್ನು ಪ್ರಕಟಿಸಿದ್ದು ದೇಶ ವಿದೇಶಗಳಲ್ಲಿಯೂ ಕಾರ್ಯಾಗಾರ ಮತ್ತು ಸಮ್ಮೇಳನಗಳನ್ನು ನಡೆಸಿರುತ್ತಾರೆ. ಇವರು ತಮ್ಮ ಅಪಾರವಾದ ಸೇವೆಯನ್ನು ಯುವರಾಜ ಕಾಲೇಜಿನಲ್ಲಿ ಸಲ್ಲಿಸಿದ್ದು ಹಲವಾರು ವಿದ್ಯಾರ್ಥಿಗಳ ಏಳಿಗೆಗೆ ಕಾರಣಕರ್ತರಾಗಿರುತ್ತಾರೆ. ಇವರಿಗೆ ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ಇಲ್ಲಿಯವರೆಗೆ 2022 ಇಸವಿಯಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಬಹುಮಾನ ಯಾರ್ಯಾರಿಗೆ ಬಂತು, ಅವರು ಮಾಡಿರುವ ಪ್ರಯೋಗಗಳ ಪ್ರಾಮುಖ್ಯತೆ ಏನು, ಪ್ರಾಮುಖ್ಯತೆ ಬಗ್ಗೆ ನೊಬೆಲ್ ಸಮಿತಿ ಕೊಟ್ಟಿರುವ ಪ್ರೆಸ್ ಸ್ಟೇಟ್ಮೆಂಟ್ ಯಾವುದು, ಅದರಲ್ಲಿ ಇರುವಂತಹ ಕೀವರ್ಡ್ಸ್ ತಗೊಂಡು ಅವುಗಳ ಅರ್ಥ ಏನು ಎಂದು ತಿಳಿದುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಈಗ ಈ ಮೊದಲೇ ತಿಳಿಸಿದಂತೆ ಇದರಲ್ಲಿ 3 ಕೀವರ್ಡ್ಸ್ ಇದೆ, ಅದು ಟೆಕ್ನಿಕಲ್ ವರ್ಡ್ಸ್ ಸಹ ಆಗಿರುತ್ತೆ. ಒಂದೇನಂತಂದ್ರೆ ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂತ, ಮತ್ತೊಂದು ಬೆಲ್ಸ್ ಇನ್ಇಕ್ವಾಲಿಟೀಸ್ ಅಂತ, ಮತ್ತೊಂದು ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ. ಇದರಲ್ಲಿ ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕಾದ್ರೆ, ನಾವು ಮೊದಲನೇದಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯಾವ ತರಹದ ಕಣಗಳ ಮೇಲೆ ನಾವು ಉಪಯೋಗಿಸೋಕ್ಕೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬೇಕು ಅಂತ ಒಂದನ್ನು ತಿಳಿದುಕೊಂಡಿದ್ದೀವಿ. ಈಗ ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂದ್ರೆ ಏನು ಅಂತ ಮತ್ತೊಂದು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಒಂದು ವಿಷಯವನ್ನ ಇದುವರೆಗೆ ತಿಳ್ಕೊಂಡಿದ್ದೀವಿ ಏನು ಅಂತಂದ್ರೆ, ನಾನು 2 ಕಣಗಳನ್ನು ಇಟ್ಟುಕೊಂಡು ಅವುಗಳು ಒಂದರ ಮೇಲೆ ಒಂದು ಪ್ರಭಾವ ಬೀರ್ತಾ ಇದ್ದಾಗ ಅವುಗಳನ್ನು ಎಂಟ್ಯಾಂಗಲ್ಡ್ ಪೇರ್ ಅಂತ ಕರೀಬಹುದು. ಅಂದರೆ ಆ ಪ್ರಭಾವ ಹೇಗಿರಬೇಕು ಅನ್ನೋದು ತುಂಬ ಸ್ಪೆಸಿಫಿಕ್ ಆಗಿ ನಾವು ಡಿಫೈನ್ ಮಾಡ್ತೀವಿ. ಈ ಎಂಟ್ಯಾಂಗಲ್ಡ್ ಪೇರನ್ನು ನಾನು ಮ್ಯಾಥಮೆಟಿಕಲ್ ಆಗಿ ಯಾವ ರೀತಿಯಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ನೋಡಿದಾಗ, ನಾನು ಒಂದು ಎಂಟ್ಯಾಂಗಲ್ ಸ್ಟೇಟ್ ಆಗಿ ಅದನ್ನು ಬರಿತೀನಿ ಅಂತ ಹೇಳ್ತೀನಿ. ಆಮೇಲೆ ಈ ಎಂಟ್ಯಾಂಗಲ್ ಸ್ಟೇಟಲ್ಲಿರುವಂತಹ ಒಂದು ಎಂಟ್ಯಾಂಗಲ್ಡ್ ಪೇರ್, 2 ಕಣಗಳು, ಇವುಗಳ ಮಧ್ಯದಲ್ಲಿ ಒಂದಕ್ಕೊಂದರ ಜೊತೆ ಸಂಬಂಧ ಏರ್ಪಟ್ಟಿರುತ್ತೆ. ಆ ಸಂಬಂಧವನ್ನು ನಾವು ಕಾರಿಲೇಷನ್ ಅನ್ನೋದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ. ಈಗ ಈ ಎಂಟ್ಯಾಂಗಲ್ ಸ್ಟೇಟ್ದು ವಿಶೇಷತೆ ಏನು ಅಂತ ಒಂದು ತಿಳ್ಕೊಂಡ್ರೆ, ಇದ್ರ ವಿಶೇಷತೆ ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಸಂಬಂಧಪಟ್ಟ ಅಂತಹ ಸ್ಟೇಟ್ಗಳಿವು. ಅಂದರೆ ನಾನು ಈ ಥರದ ಒಂದು ಎಂಟ್ಯಾಂಗಲ್ಡ್ ಪೇರ್ ಅಂತ ತಗೊಂಡ್ರೆ ಅದು ಕ್ವಾಂಟಮ್ ಮೆಕ್ಯಾನಿಕ್ಸಿಂದ ಮಾತ್ರ ನೋಡೋಕ್ಕೆ ಸಾಧ್ಯ, ನಾನು ಕ್ಲಾಸಿಕಲ್ ಫಿಸಿಕ್ಸಿಂದ ನೋಡೋಕ್ಕೆ ಸಾಧ್ಯವಿಲ್ಲ. ಇದರ ವಿಶೇಷತೆ ಏನು ಅಂತಂದರೆ, ನಾನು ಎರಡು ಕಣಗಳನ್ನು ದೂರ ಸರಿಸಿಬಿಟ್ಟು, ಇದು ಈ ಒಂದು ಕಣವನ್ನು ಒಂದು ಪ್ರಯೋಗಶಾಲೆಯಲ್ಲಿ ಇಟ್ಕೊಳ್ತೀನಿ, ಮತ್ತೊಂದು ಕಣವನ್ನು ಮತ್ತೊಂದು ಪ್ರಯೋಗಶಾಲೆಯಲ್ಲಿ ಇಟ್ಕೊಳ್ತೀನಿ ಅಂತ ಅಂದ್ಕೊಳ್ಳೋಣ. ಒಂದು ಕಣದ ಮೇಲೆ ನಾನು ಪ್ರಯೋಗ ಮಾಡಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಫಿಸಿಕಲ್ ಪ್ರಾಪರ್ಟಿ, ಯಾವುದೋ ಒಂದು ಫಿಸಿಕಲ್ ಪ್ರಾಪರ್ಟಿಯನ್ನು ನಾನು ಕಂಡುಹಿಡಿದರೆ, ಎರಡನೇ ಪ್ರಯೋಗಾಲಯದಲ್ಲಿ ಇರುವಂತಹ ಎರಡನೇ ಕಣದ ಆ ಕರೆಸ್ಪಾಂಡಿಂಗ್ ಪ್ರಾಪರ್ಟಿ ಇದೆಯಲ್ಲ, ಅದು ಗೊತ್ತಾಗ್ಬಿಡತ್ತೆ. ಅಂದರೆ ನನಗೆ ಈ ಎರಡೂ ಪಾರ್ಟಿಕಲ್ಸ್ ಇಟ್ಕೊಂಡು ಒಂದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರೆ ಸಾಕು, ಮತ್ತೊಂದು ಕಣದ ಆ ಕರೆಸ್ಪಾಂಡಿಂಗ್ ಪ್ರಾಪರ್ಟಿ ಗೊತ್ತಾಗತ್ತೆ. ಇದು ಎಂಟ್ಯಾಂಗಲ್ಡ್ ಪೇರ್ ಅಂತ ನಾವು ಕರಿತೀವಲ್ಲ, ಎರಡು ಕಣಗಳ ಮಧ್ಯೆ ಇರುವ ಸಂಬಂಧಗಳ ವಿಶೇಷತೆ. ಹಾಗಾಗಿ ನಾನು ಒಂದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರೆ ಸಾಕು, ಮತ್ತೊಂದ್ರ ಮೇಲಿಂದು ಫಲಿತಾಂಶ ತನ್ನಷ್ಟಕ್ಕೆ ತಾನೇ ಗೊತ್ತಾಗತ್ತೆ ಅಂತ. ಈಗ ಈ ಇದು ಒಂದು ನಾನು ತುಂಬ ಆಬ್ಸ್ಟ್ರಾಕ್ಟ್ ಆಗಿ ಹೇಳುವಂತಹ ಒಂದು ಕಾನ್ಸೆಪ್ಟ್ ಆಯಿತು. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು ಅಂತಂದರೆ, ಈ ಥರದ ಒಂದು ಉದಾಹರಣೆ ತಗೊಳ್ಳೋಣ. ಅದೇನು ಅಂತಂದರೆ, ನಮ್ಮ ಹತ್ರ ಒಂದು ಮೆಷಿನ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಮೆಷಿನ್ನಲ್ಲಿ ಅದೇನು ಮಾಡುತ್ತೆ ಅಂತಂದರೆ, ಒಟ್ಟಿಗೆ ಎರಡು ಚೆಂಡುಗಳನ್ನು ಆಪೋಸಿಟ್ ಡೈರೆಕ್ಷನ್ಸಲ್ಲಿ ವಿರುದ್ಧ ದಿಕ್ಕುಗಳಲ್ಲಿ ಎಸೆಯತ್ತೆ ಅಂತ ಅಂದ್ಕೊಳ್ಳೋಣ. ಅಂದರೆ ಒಂದು ಚೆಂಡು ಎಡಗಡೆ ಬಂದರೆ ಮತ್ತೊಂದು ಚೆಂಡು ಬಲಗಡೆ ಬರುತ್ತೆ ಅಂತ. ಈ ಎರಡು ಚೆಂಡುಗಳ ಮಧ್ಯದಲ್ಲಿ ಇರುವಂತಹ ಸಂಬಂಧ ಏನು ಅಂತಂದರೆ, ಒಂದು ಬಿಳಿಯದಾಗಿದ್ದರೆ ಮತ್ತೊಂದು ಕರಿದಾಗಿರುತ್ತೆ. ಅಂದರೆ ಒಂದ್ಸಲ ಎಡಗಡೆ ಬಿಳಿದು ಬಂದರೆ ಬಲಗಡೆ ಕರಿದು ಬರ್ತಾ ಇರುತ್ತೆ, ಎಡಗಡೆ ಕರಿದು ಬಂದರೆ ಬಲಗಡೆ ಬಿಳಿದು ಬರುತ್ತೆ. ಹಾಗಾಗಿ ನನಗೆ ಒಂದು ಕಡೆ ಮಾತ್ರ ಒಂದು ಚೆಂಡು ಕರಿಯುದು ಅಂತ ಗೊತ್ತಾದರೆ ಮತ್ತೊಂದು ಕಡೆ ಬಿಳಿಯಾಗಿರಲೇಬೇಕು. ಈ ಥರದ ಒಂದು ಸಂಬಂಧ ಇದೆ, ಇಂತಹ ಒಂದು ಸಂಬಂಧ ಇರುವಂತಹ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನಾವು ಅಂದ್ಕೊಂಡ್ರೆ, ಅಂದರೆ ನನ್ನ ಹತ್ರ ಒಂದು ಯಂತ್ರ ಇದೆ, ಅದು ಕರಿ ಮತ್ತು ಬಿಳಿ ಚೆಂಡನ್ನು ರ್ಯಾಂಡಮ್ ಆಗಿ ಎಡಗಡೆ ಮತ್ತು ಬಲಗಡೆ ಎಸಿತಾ ಇರುತ್ತೆ. ನಾನು ಒಂದು ಕಡೆ ಒಂದು ಚೆಂಡನ್ನು ನೋಡಿದ ತಕ್ಷಣ ನನಗೆ ಎರಡನೇ ಕಡೆ ಯಾವ ಚೆಂಡು ಬರ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಇದರಲ್ಲಿ ವಿಚಿತ್ರವಾದದ್ದು ಏನೂ ಇಲ್ಲ. ಯಾಕೆ ಅಂತಂದರೆ, ಇದು ನಮಗೆ ಗೊತ್ತಿರೋ ವಿಷಯ. ಅಂದರೆ ನನಗೆ ಒಂದು ಕಾಯಿನ್ ತಗೊಂಡು ನಾನು ಟಾಸ್ ಮಾಡಿದಾಗ ನನಗೆ ಇಲ್ಲ ಹೆಡ್ಡು ಇಲ್ಲ ಟೈಲು ಬರ್ತಾ ಇರಬೇಕು ಅಲ್ವಾ? ಇದರಲ್ಲಿ ಯಾವ ಥರದ ಒಂದು ವಿಶೇಷತೆಯೂ ಇಲ್ಲ. ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ತಗೊಂಡ್ರೆ, ನಾವು ಇಲ್ಲಿ ನಾನು ಎರಡು ಚೆಂಡುಗಳ ಬದಲು ಎರಡು ಸಣ್ಣ ಕಣಗಳನ್ನು ತಗೊಳ್ತೀನಿ ಅಂತ ಇಟ್ಕೊಳ್ಳೋಣಂತೆ. ಹಾಗಾದರೆ ಇಲ್ಲಿರುವ ವಿಶೇಷತೆ ಏನು ಅಂತ ನೋಡಿದಾಗ, ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಏನಾಗಿರುತ್ತೆ ಅಂತಂದರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನನಗೆ ಏನು ಹೇಳುತ್ತೆ ಅಂತಂದರೆ, ಈ ಎರಡೂ ಚೆಂಡುಗಳು ನಾನು ನೋಡಿದರೆ ಮಾತ್ರ ಬಣ್ಣ ಬದಲಾಯಿಸುತ್ತೆ. ಅಂದರೆ ನಾನು ನೋಡಿದರೆ ಮಾತ್ರ ಅದು ಕರಿಯಾಗತ್ತೆ ಇಲ್ಲ ಬಿಳಿಯಾಗತ್ತೆ, ಅದಕ್ಕೆ ಮೊದಲು ಅದಕ್ಕೆ ಯಾವ ತರಹದ ಕಲರ್ ಸಹ ಇರೋದಿಲ್ಲ. ಇದು ನಮ್ಮದು ಕ್ವಾಂಟಮ್ ಮೆಕ್ಯಾನಿಕ್ಸ್ದು ವಿಶೇಷತೆ. ಈಗ ನಾನು ಕ್ವಾಂಟಮ್ ಮೆಕ್ಯಾನಿಕಲ್ ಚೆಂಡುಗಳನ್ನು ತಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಅಂದರೆ ಕ್ವಾಂಟಮ್ ಮೆಕ್ಯಾನಿಕಲ್ ಕಣಗಳನ್ನು ತಗೊಳ್ತೀನಿ, ನಾನು ಮೆಷರ್ಮೆಂಟ್ ಮಾಡೋ ತನಕ ಅದು ಯಾವುದೇ ಥರದ ನಿಗದಿತ ಬಣ್ಣ ಪಡೆದುಕೊಳ್ಳೋದಿಲ್ಲ. ಇದನ್ನು ಟೆಕ್ನಿಕಲ್ ಆಗಿ ನಾವು ಏನು ಹೇಳ್ತೀವಿ ಅಂದರೆ, ಟಿಲ್ ದಿ ಮೆಷರ್ಮೆಂಟ್ ಈಸ್ ಡನ್ ದಿ ಕ್ವಾಂಟಮ್ ಮೆಕ್ಯಾನಿಕಲ್ ಪಾರ್ಟಿಕಲ್ಸ್ ಹ್ಯಾವ್ ನೋ ಡೆಫಿನೆಟ್ ಸ್ಟೇಟ್. ಇದು ನನಗೆ ಟೆಕ್ನಿಕಲ್ ಆಗಿ ಫಿಸಿಕ್ಸಲ್ಲಿ ನಾನು ಈ ಥರ ಹೇಳ್ತೀನಿ. ಹಾಗಾದರೆ ಈಗ ಒಂದು ಪ್ರಶ್ನೆ ಕೇಳೋಣ. ಆಯಿತು, ಎರಡು ಚೆಂಡುಗಳಿಗೂ ಬಣ್ಣ ಇಲ್ಲದೆ ಇರಬಹುದು, ಆದರೆ ಅವುಗಳ ಮಧ್ಯದಲ್ಲಿ ಒಂದು ತರಹದ ಒಂದು ಇನ್ಫಾರ್ಮೇಷನ್ ಅವು ಶೇರ್ ಮಾಡ್ಕೊಳ್ತಾ ಇರಬಹುದು. ಹೇಗಿರಬಹುದು ಅಂತಂದರೆ, ಒಂದು ಚೆಂಡು ಬಿಳಿಯಾದ ತಕ್ಷಣ ಮತ್ತೊಂದು ಚೆಂಡು ಆಟೋಮೆಟಿಕ್ ಆಗಿ ಕರಿಯಾಗಬೇಕು ಅನ್ನೋದು ಎರಡರ ಮಧ್ಯದಲ್ಲಿ ಯಾವುದೋ ಒಂದು ಮೆಕ್ಯಾನಿಸಮ್ ಆ ಥರದ್ದು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ಬೋದು ಅದಕ್ಕೆ. ಅಂದರೆ ಈ ನನಗೆ ನಾನು ಮೆಷರ್ಮೆಂಟ್ ಮಾಡಲಿ ಬಿಡಲಿ ಅವುಗಳ ಮಧ್ಯದಲ್ಲಿ ಒಂದು ಹಿಡನ್ ಇನ್ಫಾರ್ಮೇಷನ್ ಶೇರ್ ಆಗ್ತಾ ಇದೆ. ಒಂದು ಚೆಂಡು ಬಿಳಿ ಆದ ತಕ್ಷಣ ಮತ್ತೊಂದು ಚೆಂಡು ಆಟೋಮೆಟಿಕ್ ಆಗಿ ಕರಿ ಆಗಬೇಕು ಅಂತ ಗೊತ್ತಿರುವ ಹಾಗೆ ಎರಡು ಚೆಂಡುಗಳ ಮಧ್ಯ ಒಂದು ಹಿಡನ್ ಇನ್ಫಾರ್ಮೇಷನ್ ಇದೆ. ಇದನ್ನ ಫಿಸಿಕ್ಸ್ನಲ್ಲಿ ಹಿಡನ್ ವೇರಿಯಬಲ್ ಥಿಯರಿ ಅಂತ ಕರೀತಾರೆ. ಇದನ್ನ 1920s ಡೇವಿಡ್ ಬೋಮ್ ಅನ್ನೋ ಒಬ್ಬರು ಫಿಸಿಸಿಸ್ಟು ಮತ್ತು ಫಿಲಾಸಫರು ಈ ಥರದ ಒಂದು ಥಿಯರಿನ ಪ್ರಪೋಸ್ ಮಾಡಿದರು. ನಾನು ಮೆಷರ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಮಾಡಲಿ ಬಿಡಲಿ ಈ ಎರಡು ಚೆಂಡುಗಳ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಷನ್ ಶೇರ್ ಆಗಿದೆ. ಏನಂತಂದರೆ ಒಂದು ಚೆಂಡು ಕರಿಯಾದರೆ ಮತ್ತೊಂದು ಚೆಂಡು ಬಿಳಿ ಆಗಬಹುದು ಅಂತ. ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಚೆಂಡುಗಳಿದೆ ಅದು ಕಲರ್ಲೆಸ್ ಆಗಿದೆ. ಒಂದು ಚೆಂಡು ನಾನು ನೋಡಿದ ತಕ್ಷಣ ರ್ಯಾಂಡಮ್ ಆಗಿ ಬಿಳಿ ಆಗುತ್ತೆ, ಅದು ಬಿಳಿ ಆದ ತಕ್ಷಣ ಸೈಮಲ್ಟೇನಿಯಸ್ ಆಗಿ ಮತ್ತೊಂದು ಚೆಂಡು ಕರಿ ಆಗುತ್ತೆ. ರ್ಯಾಂಡಮ್, ಇಲ್ಲಿ ರ್ಯಾಂಡಮ್ ಅನ್ನೋ ಪದ ತುಂಬ ಇಂಪಾರ್ಟೆಂಟ್ ಆಗಿರೋದು. ಹಾಗಾದರೆ ಈ ಹಿಡನ್ ವೇರಿಯಬಲ್ ಥಿಯರಿ ಅಂತ ಒಂದು ಬೋಮ್ ಪ್ರಪೋಸ್ ಮಾಡಿದ್ರಲ್ಲ, ಈ ಥಿಯರಿ ಇಟ್ಕೊಂಡು ಜಾನ್ ಬೆಲ್ ಅನ್ನೋ ಒಬ್ಬರು ಫಿಸಿಸಿಸ್ಟು 1960s ಅದಕ್ಕೆ ಒಂದು ಪ್ರಾಯೋಗಿಕ ರೂಪ ಕೊಟ್ಟರು. ಅಂದರೆ ನಾವು ಯಾವ ಕ್ವಾಂಟಮ್ ಇನ್ಫಾರ್ಮೇಷನ್, ಯಾವ ಕ್ವಾಂಟಮ್ ಪ್ರಾಪರ್ಟಿನ ನೋಡಬಹುದು, ಯಾವ ಥರದ ಎಕ್ಸ್ಪೆರಿಮೆಂಟ್ ಮಾಡಬಹುದು, ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇವುಗಳ ಮಧ್ಯದಲ್ಲಿ ನನಗೆ ಒಂದು ಕಾರಿಲೇಷನ್ ಇದೆಯಲ್ಲ, ಈ ಕಾರಿಲೇಷನ್ನನ್ನು, ಕಾರಿಲೇಷನ್ ಅಂದರೆ ಒಂದು ಸಂಬಂಧ ಏರ್ಪಟ್ಟಿರುತ್ತೆ ಯಾಕಂದರೆ ಇದು ಎಂಟ್ಯಾಂಗಲ್ಡ್ ಸ್ಟೇಟು, ಈ ಕಾರಿಲೇಷನ್ನನ್ನು ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಉಪಯೋಗಿಸ್ಕೊಂಡೂ ಕಂಡುಹಿಡಿಬಹುದು, ಅಥವಾ ನಾನು ಡೇವಿಡ್ ಬೋಮ್ ಕೊಟ್ಟಿರುವಂತಹ ಹಿಡನ್ ವೇರಿಯಬಲ್ ಉಪಯೋಗಿಸ್ಕೊಂಡು ಕಂಡುಹಿಡಿಯಬಹುದು. ಈ ಎರಡೂ ಥಿಯರಿಗಳನ್ನು ಉಪಯೋಗಿಸಿಕೊಂಡು ಕಂಡುಹಿಡಿದಂತಹ ವ್ಯಾಲ್ಯೂಗಳು ಬೇರೆ ಬೇರೆ ಇರುತ್ತೆ. ಈ ಒಂದು ಪ್ರಪೋಸಲನ್ನು ಜಾನ್ ಬೆಲ್ ಅನ್ನೋ ಒಬ್ಬರು ಫಿಸಿಸಿಸ್ಟು 1960s ಕೊಡ್ತಾರೆ. ಅದನ್ನು ಬೆಲ್ಸ್ ಇನ್ಇಕ್ವ್ಯಾಲಿಟೀಸ್ ಅಂತ ಕರೀತಾರೆ. ಇದು ಬಹಳ ಪ್ರಮುಖವಾದ ಇನ್ಇಕ್ವ್ಯಾಲಿಟಿಗಳು ಫಿಸಿಕ್ಸ್ನಲ್ಲಿ. ಅಂದರೆ ನಾನೊಂದು ಬೆಲ್ ಹೇಳಿರುವಂತಹ ಒಂದು ಎಕ್ಸ್ಪೆರಿಮೆಂಟನ್ನು ನಾನು ಮಾಡಿದರೆ ನಾನು ಆ ಒಂದು ಕ್ವಾಂಟಮ್ ಪ್ರಾಪರ್ಟಿನ ಕಂಡುಹಿಡಿದ್ರೆ, ಮೆಷರ್ ಮಾಡಿದರೆ, ಆ ಮೆಷರ್ಮೆಂಟಿಂದ ನಾನು ಬೆಲ್ಸ್ ಇನ್ಇಕ್ವ್ಯಾಲಿಟೀಸ್ ಇಟ್ಕೊಂಡು ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದರೆ, ಆವಾಗ ನಾನು ಹಿಡನ್ ವೇರಿಯಬಲ್ ಥಿಯರಿ ಉಪಯೋಗಿಸ್ಕೊಂಡು ಆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬಹುದು, ಕ್ವಾಂಟಮ್ ಮೆಕ್ಯಾನಿಕ್ಸ್ ಉಪಯೋಗಿಸ್ಕೊಂಡು ಆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬಹುದು. ಈ ಎರಡೂ ಥಿಯರಿಗಳು ನನಗೆ ಬೇರೆ ಬೇರೆ ವ್ಯಾಲ್ಯೂಗಳು ಕೊಡುತ್ತೆ. ಹಾಗಾಗಿ ನಾನು ಒಂದು ಎಕ್ಸ್ಪೆರಿಮೆಂಟು, ಅವ್ರು ಹೇಳಿದ ಥರದ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದರೆ ನನಗೆ ನೇಚರಲ್ಲಿ ಹಿಡನ್ ವೇರಿಯಬಲ್ ಥಿಯರಿ ಇದೆಯೋ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸರಿಯಾದ್ದೋ ಅನ್ನೋದು ಗೊತ್ತಾಗತ್ತೆ ಅಂತ. ಈ ಪ್ರಯೋಗಗಳು 1960s ಬೆಲ್ ಪ್ರಪೋಸ್ ಮಾಡಿದರು. ಈ ಪ್ರಯೋಗಗಳನ್ನು ಈ ಥರ ಮಾಡಿದರೆ ನೋಡಬಹುದು ನಾವು ಅಂತ. 1972 ಜಾನ್ ಕ್ಲಾಸರ್ ಅವರು, ಅದೇ ನೊಬೆಲ್ ಪ್ರೈಸಲ್ಲಿ ಮೂರು ಜನದಲ್ಲಿ ಒಬ್ಬರು, ಇವರು ಈ ಬೆಲ್ ಇನ್ಇಕ್ವ್ಯಾಲಿಟೀಸು ವಯಲೇಟ್ ಆಗುತ್ತಾ ಅಥವಾ ಬೆಲ್ ಆಗಲ್ವೋ ಅನ್ನೋದನ್ನು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ತೋರಿಸಿದರು. ಅಂದರೆ ಬೆಲ್ ಇನ್ಇಕ್ವ್ಯಾಲಿಟೀಸು ವಯಲೇಟ್ ಆಗುತ್ತೆ ಅಂದರೆ ಏನರ್ಥ ಅಂತಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸು ಸರಿಯೋ ಅಥವಾ ಹಿಡನ್ ವೇರಿಯಬಲ್ ಥಿಯರಿ ಸರಿಯೋ ಅಂತ. ಬೆಲ್ ಇನ್ಇಕ್ವ್ಯಾಲಿಟೀಸು ವಯಲೇಟ್ ಆಗುತ್ತೆ ಅಂದರೆ ಏನರ್ಥ ಅಂತಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸರಿ, ಹಿಡನ್ ವೇರಿಯಬಲ್ ಥಿಯರಿಗಳು ಸರಿಯಲ್ಲ ಅನ್ನೋದನ್ನು. ಅದರಲ್ಲೂ ಹಿಡನ್ ವೇರಿಯಬಲ್ ಥಿಯರಿ ಅಂದರೆ ಅದನ್ನು ಲೋಕಲ್ ಹಿಡನ್ ವೇರಿಯಬಲ್ ಥಿಯರಿ ಅಂತ ಕರಿತೀವಿ, ಅದು ಇನ್ನೂ ಟೆಕ್ನಿಕಲ್ ಆಗುತ್ತೆ. ಸದ್ಯದಲ್ಲಿ ಹಿಡನ್ ವೇರಿಯಬಲ್ ಥಿಯರಿ ಅಂತ ಅಂದ್ಕೊಳ್ಳೋಣ. ಕ್ಲಾಸರ್ 1972 ಮೊದಲನೇದಾಗಿ ಎಂಟ್ಯಾಂಗಲ್ಡ್ ಫೋಟಾನ್ ಸ್ಟೇಟ್ಸ್ ಇಟ್ಕೊಂಡು ಕ್ವಾಂಟಮ್ ಮೆಕ್ಯಾನಿಕ್ಸ್ ಸರಿ, ಹಿಡನ್ ವೇರಿಯಬಲ್ಗಳು ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ಆದರೆ ಕ್ಲೌಸರ್ದು ಪ್ರಯೋಗಗಳಲ್ಲಿ ಕೆಲವು ಲೋಪದೋಷಗಳಿದ್ದವು. ಯಾಕೆ ಅಂತಂದರೆ 1972 ಟೆಕ್ನಿಕ್ಸ್ ಉಪಯೋಗಿಸ್ಕೊಂಡು ಅವರು ಪ್ರಯೋಗ ಮಾಡಿದ್ದು, ಆ ಸಮಯದಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂತು. ಆದ್ದರಿಂದ ಈ ಲೋಪದೋಷಗಳನ್ನು ಸರಿ ಮಾಡಿ 1981-82 ಆಲನ್ ಆಸ್ಪೆಕ್ಟ್ ಅನ್ನೋರು ಫ್ರಾನ್ಸ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದರು. ಅವರ ಎಕ್ಸ್ಪೆರಿಮೆಂಟಲ್ಲಿ ಈ ಲೋಪದೋಷಗಳನ್ನೆಲ್ಲ ಸರಿ ಮಾಡಿಕೊಂಡು ಬೆಲ್ಸ್ ಇನ್ಇಕ್ವಾಲಿಟೀಸ್ಗಳನ್ನು, ಅಂದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಈ ಬೆಲ್ಸ್ ಇನ್ಇಕ್ವಾಲಿಟೀಸ್ಗಳು ಸ್ಯಾಟಿಸ್ಫೈ ಆಗುತ್ತೋ ಇಲ್ಲ ವಯಲೇಟ್ ಆಗುತ್ತೋ ಅನ್ನೋದನ್ನು ಕಂಡುಹಿಡಿದರು. ಬೆಲ್ಸ್ ಇನ್ಇಕ್ವಾಲಿಟಿಗಳು ವಯಲೇಟ್ ಆಗೋದು ಅಂತ ಗೊತ್ತಾಯಿತು. ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಈಸ್ ದ ರೈಟ್ ಕೈಂಡ್ ಆಫ್ ಥಿಯರಿ ಆ್ಯಂಡ್ ದೇರ್ ಆರ್ ನೋ ಹಿಡನ್ ವೇರಿಯೇಬಲ್ಸ್ ಅನ್ನೋದು ಇವರ ಎಕ್ಸ್ಪೆರಿಮೆಂಟ್, ಆಲನ್ ಆಸ್ಪೆಕ್ಟ್ ಅವರ ಪ್ರಯೋಗಗಳಿಂದ ಕನ್ಫರ್ಮ್ ಆಯಿತು. ಮೂರನೆಯವರಾದ ಆಂಟೋನ್ ಝೀಲಿಂಗರ್ ಇದಾರಲ್ಲ, ಇವರು ಯಾವ ಥರದ ಪ್ರಯೋಗಗಳನ್ನು ಮಾಡಿದರು ಅಂತ ನೋಡಕ್ಕೆ ಹೋದರೆ ಇವರ ಪ್ರಯೋಗಗಳು ಇನ್ನೂ ಸ್ವಲ್ಪ ಮುಂದುವರಿಯುತ್ತೆ. ಈ ಮುಂದುವರಿದ ಪ್ರಯೋಗ ಏನು ಅಂತ ಕೇಳಿದರೆ, ಈಗ ನಾವು ಎಂಟ್ಯಾಂಗಲ್ ಸ್ಟೇಟ್ಸ್ ಅಂದ್ರೆ ಏನು ಅಂತ ಒಂದು ತಿಳ್ಕೊಂಡ್ವಿ. ಎಂಟ್ಯಾಂಗಲ್ ಸ್ಟೇಟ್ಸ್ ಅಂದ್ರೆ ಏನು ಅಂದರೆ ಎರಡು ಕಣಗಳು ಒಂದಕ್ಕೊಂದಕ್ಕೆ ಸಂಬಂಧ ಇದ್ದುಕೊಂಡು ಎಂಟ್ಯಾಂಗಲ್ ಸ್ಟೇಟಲ್ಲಿ ಇದ್ದಾಗ ನಾನು ಒಂದು ಕಣದ ಮೇಲೆ ಯೋಗ ನಡೆಸಿದರೆ ಸಾಕು ಮತ್ತೊಂದು ಕಣದ ಪ್ರಾಪರ್ಟಿಗಳು ಗೊತ್ತಾಗತ್ತೆ ಅನ್ನೋದು ಈ ಎಂಟ್ಯಾಂಗಲ್ ಸ್ಟೇಟ್ದ ವಿಶೇಷತೆ. ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾದರೆ ಈ ಎಂಟ್ಯಾಂಗಲ್ ಸ್ಟೇಟ್ಸ್ಗಳದ್ದು ವಿಶೇಷತೆಗಳನ್ನು ನಾವು ಯಾವ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು ಅಂತ ಪ್ರಶ್ನೆ ಕೇಳಿದಾಗ, ಎಂಟ್ಯಾಂಗಲ್ ಸ್ಟೇಟ್ಸಲ್ಲಿ ನಾವು ಕ್ವಾಂಟಮ್ ಇನ್ಫಾರ್ಮೇಶನ್ ಕಳಿಸಬಹುದು ಅಂತ ಹೇಳ್ತೀವಿ. ಅಂದರೆ ಈಗ ಉದಾಹರಣೆಗೆ ನಮಗೆ ಒಂದು ಕ್ವಾಂಟಮ್ ಟೆಲಿಪೋರ್ಟೇಷನ್ ಅನ್ನೋ ಒಂದು ನಾವು, ಇದು ತುಂಬ ವಿಶೇಷವಾದ ಒಂದು ಪದ ಟೆಲಿಪೋರ್ಟೇಷನ್ ಅನ್ನೋದು. ಇದು 1960 ಸ್ಟಾರ್ ಟ್ರೆಕ್ ಅನ್ನೋ ಒಂದು ಇಂಗ್ಲಿಷ್ ಸೀರಿಯಲ್ ಬರ್ತಾ ಇತ್ತು. ಆ ಸೀರಿಯಲ್ನಲ್ಲಿ ಅದು ನಾವು ಇಂಟರ್ಸ್ಟೆಲ್ಲಾರ್ ಟ್ರಾವೆಲ್ ಬಗ್ಗೆ, ಅದು ಆವಾಗ ಸ್ಪೇಸ್ ಶಿಪ್ಪಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾಗ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಟ್ರಾನ್ಸ್ಪೋರ್ಟರ್ ಉಪಯೋಗಿಸಿ ಜನಗಳನ್ನು ಕಳಿಸಬಹುದು ಅನ್ನೋ ಒಂದು ಇದನ್ನು ತೋರಿಸ್ತಾರೆ ಅದರಲ್ಲಿ, ಸ್ಟಾರ್ ಟ್ರೆಕ್ಕಲ್ಲಿ. ಅಲ್ಲಿ ಅದನ್ನು ಅವರು ಟೆಲಿಪೋರ್ಟೇಷನ್ ಅಂತ ಕರೀತಾರೆ. ಅಂದರೆ ನಾನು ಈ ಭೂಮಿಯಲ್ಲಿರ್ತೀನಿ, ನನ್ನನ್ನು ಚಂದ್ರನ ಮೇಲೆ ಬೀಮ್ ಮಾಡಬಹುದು ಅಂತ, ಚಂದ್ರನ ಮೇಲೆ ನಾನು ಟ್ರಾವೆಲ್ ಮಾಡದೇನೆ ನನ್ನನ್ನು ಇಡಿಯಾಗಿ ಕಳಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟನ್ನ ಸ್ಟಾರ್ ಟ್ರೆಕ್ ಅನ್ನೋ ಒಂದು ಸೀರಿಯಲ್ಲು, ಇಂಗ್ಲಿಷ್ ಸೀರಿಯಲ್ಲು ಒಂದು ಪರಿಚಯಿಸುತ್ತೆ. ಇದು ಒಂದು ತುಂಬಾ ಒಂದು ಕುತೂಹಲಕಾರಿಯಾದ ಅಂಶ. ಇಲ್ಲಿ ನಾವು ಕ್ವಾಂಟಮ್ ಟೆಲಿಪೋರ್ಟೇಷನ್ ಅನ್ನೋ ಒಂದು ಪದವನ್ನು ಉಪಯೋಗಿಸ್ತೀವಿ. ಟೆಲಿಪೋರ್ಟೇಷನ್ ಅಂದ್ರೆ ಏನು ಅಂದ್ರೆ, ನಾನು ಪ್ರಯಾಣ ಮಾಡದೇನೆ ಒಂದನೇ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬಹುದಾದಂತಹ ವಿಷಯ. ಆದರೆ ಕ್ವಾಂಟಮ್ ಟೆಲಿಪೋರ್ಟೇಷನ್ ಅಂದ್ರೆ ಏನು ಅಂದ್ರೆ, ನನಗೆ ನಾನು ನನ್ನ ಹತ್ರ ಒಂದು ಮಾಹಿತಿ ಇದೆ, ಆ ಮಾಹಿತಿಯನ್ನ ಒಂದು ಕಣವನ್ನು ಕಳಿಸದೆಯೇ ನಾನು ಒಂದು ಮಾಹಿತಿಯನ್ನ ಒಂದು ಕಣದಿಂದ ಮತ್ತೊಂದು ಕಣಕ್ಕೆ ಹೇಗೆ ಟ್ರಾನ್ಸ್ಫರ್ ಮಾಡಬಹುದು ಅನ್ನೋದು. ಇದು ಒಂದು ಕ್ವಾಂಟಮ್ ಟೆಲಿಪೋರ್ಟೇಷನ್ ಅನ್ನುವ ವಿಧಾನದಿಂದ ಮಾಡಬಹುದು ಅನ್ನೋದನ್ನ, ಇದ್ರ ಬಗ್ಗೆ ತುಂಬಾ ಒಂದು ಕುತೂಹಲ ಇತ್ತು. ಇದನ್ನ ಆಂಟೋನ್ ಝೀಲಿಂಗರ್ ಅವರ ಎಕ್ಸ್ಪೆರಿಮೆಂಟ್ಗಳಲ್ಲಿ ಕ್ವಾಂಟಮ್ ಟೆಲಿಪೋರ್ಟೇಷನ್ ಮಾಡಬಹುದು ಅಂತ ತೋರಿಸಿದರು. ಅವರೇನ್ ಮಾಡಿದರು ಅಂದರೆ, ಎರಡು ಬೇರೆ ಬೇರೆ ಎಂಟ್ಯಾಂಗಲ್ ಸ್ಟೇಟ್ಸ್ ಇಟ್ಕೊಂಡು ಇವೆರಡರ ಮಧ್ಯೆ ಒಂದು ಕ್ವಾಂಟಮ್ ಮಾಹಿತಿಯನ್ನು ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡಿದಾನೆ ಈ ಕ್ವಾಂಟಮ್ ಇನ್ಫಾರ್ಮೇಷನನ್ನು ಒಂದು ಎಂಟ್ಯಾಂಗಲ್ಡ್ ಪೇರಿಂದ ಮತ್ತೊಂದು ಎಂಟ್ಯಾಂಗಲ್ಡ್ ಪೇರಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ತೋರಿಸಿದರು. ಇದು 16 ಕಿಲೋಮೀಟರ್ ದೂರದಲ್ಲೂ ಸಹ ತೋರಿಸಿದ್ದಾರೆ. ಗ್ರೌಂಡ್ ಸ್ಟೇಷನ್ಗೆ ಸಹ ಈ ತರಹದ ಕ್ವಾಂಟಮ್ ಟೆಲಿಪೋರ್ಟೇಷನ್ ಮಾಡಬಹುದು ಎಂಟ್ಯಾಂಗಲ್ಡ್ ಸ್ಟೇಟ್ಸ್ ಇಟ್ಕೊಂಡು ಅಂತ ಹೇಳಿ ಈಗ ಎಕ್ಸ್ಪೆರಿಮೆಂಟ್ಗಳು ನಡೆದಿದೆ. ಇದಕ್ಕೆಲ್ಲ ಮೂಲವಾದ್ದು ಅಂತಂದರೆ ಆಂಟೋನ್ ಝೀಲಿಂಗರ್ ಅವರು ಆಸ್ಟ್ರಿಯಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿರೋದು. ಈ ಕ್ವಾಂಟಮ್ ಟೆಲಿಪೋರ್ಟೇಷನ್ನು ಇದು ಸುಮ್ಮನೆ ಸೈನ್ಸ್ ಫಿಕ್ಷನ್ ಮೂವಿಗಳಲ್ಲಿ ತೋರಿಸುವಂಥದ್ದು ಕುತೂಹಲದ ವಿಷಯ ಮಾತ್ರನಾ ಅಂತ ಕೇಳಿದರೆ ಇಲ್ಲ, ಈ ಕ್ವಾಂಟಮ್ ಟೆಲಿಪೋರ್ಟೇಷನ್ ಅನ್ನೋದು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅಂತ ಈಗ ಚಾಲ್ತಿಯಲ್ಲಿ ಬರ್ತಾ ಇದೆಯಲ್ಲ, ಆ ಕ್ವಾಂಟಮ್ ಕಂಪ್ಯೂಟೇಷನ್ನಲ್ಲಿ ಆಮೇಲೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿನಲ್ಲಿ ಈ ಥರದ ಬೇರೆ ಬೇರೆ ವಿಷಯಗಳಲ್ಲಿ ಕ್ವಾಂಟಮ್ ಟೆಲಿಪೋರ್ಟೇಷನ್ ಮೂಲಕ ನಾವು ಮಾಹಿತಿಯನ್ನು ಸುಲಭವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ರವಾನೆ ಮಾಡಬಹುದು ಅನ್ನೋದನ್ನು ಆಂಟೋನ್ ಝೀಲಿಂಗರ್ನವರು ತೋರಿಸ್ಕೊಟ್ಟಿದ್ದಾರೆ. ಈ ಮೂರು ಜನದ ಎಕ್ಸ್ಪೆರಿಮೆಂಟ್ಗಳಿಂದ ನಮಗೆ ತಿಳಿದು ಬರೋದೇನು ಅಂತಂದರೆ, ಒಂದು ನಾನು ಕ್ವಾಂಟಮ್ ಸಿಸ್ಟಮ್ ಇಟ್ಕೊಂಡು ಅದನ್ನು ಉಪಯೋಗಿಸಿಕೊಂಡು ಯಾವ ಯಾವ ರೀತಿಯ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನು ಈ ಮೂರು ಎಕ್ಸ್ಪೆರಿಮೆಂಟ್ಗಳು ತೋರಿಸ್ಕೊಟ್ಟಿದ್ದಾವೆ. ಈ ಕ್ವಾಂಟಮ್ ಟೂಲ್ಸ್ ಅಂತ ಕರಿತೀವಿ ನಾವು, ಈ ಕ್ವಾಂಟಮ್ ಟೂಲ್ಸ್ಗಳನ್ನು ನಾವು ಕಂಡುಹಿಡಿಯೋಕ್ಕೆ ಈ ಮೂರು ಎಕ್ಸ್ಪೆರಿಮೆಂಟ್ಗಳು ಒಂದು ಗ್ರೌಂಡ್ ಬ್ರೇಕಿಂಗ್ ರಿಸಲ್ಟ್ಗಳನ್ನು ಕೊಟ್ಟಿದ್ದಾವೆ. ಗಣಿತ ಶಾಸ್ತ್ರಜ್ಞರು ಇವರದ್ದೆಲ್ಲರದ್ದು ಒಂದು ಎಫರ್ಟ್ಸ್ ಸೇರಿಕೊಂಡು ಫಿಸಿಕ್ಸ್ ಮುಂದೆ ಬಂತು. ಕ್ವಾಂಟಮ್ ಫಿಸಿಕ್ಸ್ ಅದರಲ್ಲೂ ಅನೇಕ ಅದರಲ್ಲಿ ಡಿಸ್ಕವರಿಗಳು ಬಂದವು. ಅದಾದ ನಂತರ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ದು ಅಪ್ಲಿಕೇಶನ್ಗಳು ಏನು ಅಂತ ಕೇಳಿದರೆ, ನಿಮಗೆ ಇದು ನಮಗೆ ಲೇಸರ್ ಕೊಡ್ತು, ಅದಲ್ಲದೇ ಟ್ರಾನ್ಸಿಸ್ಟರ್ಗಳನ್ನು ಕೊಡ್ತು. ನಮಗೊತ್ತಿರೋ ಹಾಗೆ ಲೇಸರಿಂದ ಎಷ್ಟೊಂದು ಉಪಯೋಗಗಳಿದೆ, ಅದೇ ಥರ ಟ್ರಾನ್ಸಿಸ್ಟರ್ಗಳಿಂದ ಇಡೀ ಒಂದು ಸೆಮಿಕಂಡಕ್ಟರ್ ಫಿಸಿಕ್ಸ್ ಅನ್ನೋ ಒಂದು ಬ್ರಾಂಚೇ ಶುರುವಾಯಿತು. ನಮ್ಮ ಈ ಮೊಬೈಲು ಇದೆಲ್ಲದು ಸೆಮಿಕಂಡಕ್ಟರ್ ಫಿಸಿಕ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಇದಕ್ಕೆಲ್ಲ ಮೂಲ ಏನು ಅಂತ ಕೇಳಿದರೆ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಕಂಡು ಬಂದಂತಹ ಡಿಸ್ಕವರಿಗಳು. ಅದೇ ಥರ ಇದನ್ನು ನಾವು ಫಸ್ಟ್ ರೆವಲ್ಯೂಷನ್ ಅಂತ ಕರಿಬಹುದು, ಒಂದು ಕ್ರಾಂತಿ ನಡೀತು ಆಗ ಅಂತ ಹೇಳಿ. ನಮ್ಮ ಕಂಪ್ಯೂಟರ್ಗಳು ಬಂದಿರೋದು ಈ ಕ್ವಾಂಟಮ್ ಟೆಕ್ನಾಲಜೀಸಿಂದನೇ. ಈಗ ಈ ಮೂರು ಎಕ್ಸ್ಪೆರಿಮೆಂಟ್ಗಳು, ಈ ಆಂಟೋನ್ ಝೀಲಿಂಗರ್ನವ್ರದ್ದು ಎಕ್ಸ್ಪೆರಿಮೆಂಟ್ ಆಗ್ಬೋದು, ಆಲನ್ ಆಸ್ಪೆಕ್ಟ್ದಾಗ್ಬೋದು, ಜಾನ್ ಕ್ಲೌಸರ್ದು ಎಕ್ಸ್ಪೆರಿಮೆಂಟ್ ಆಗ್ಬೋದು, ಈ ಮೂರು ಎಕ್ಸ್ಪೆರಿಮೆಂಟ್ಗಳಿಂದ ಬಂದಿರುವಂತಹ ಈ ಒಂದು ಫಲಿತಾಂಶವನ್ನು ತೆಗೆದುಕೊಂಡು ಕ್ವಾಂಟಮ್ ಟೂಲ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಈ ಕ್ವಾಂಟಮ್ ಟೂಲ್ಗಳು ಎರಡನೇ ರೆವಲ್ಯೂಷನ್ಗೆ ಕಾರಣ ಆಗಬಹುದು ಅಂತ ನೊಬೆಲ್ ಸಮಿತಿ ಹೇಳಿದೆ. ಈ ಎರಡನೇ ಕ್ರಾಂತಿಗೆ ಮೂಲ ಕಾರಣ ಏನಾಗಿರಬಹುದು ಅಂದರೆ ಎಂಟ್ಯಾಂಗಲ್ಡ್ ಪೇರ್ಗಳನ್ನು ಉಪಯೋಗಿಸಿ ನಾವು ಮುಂದೆ ಮುಂದೆ ಅನೇಕಾನೇಕ ಕ್ವಾಂಟಮ್ ಟೂಲ್ಗಳನ್ನು ಕಂಡುಹಿಡಿದು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಬೇರೆ ಬೇರೆ ರೀತಿಯ ಕ್ವಾಂಟಮ್ ಟೆಕ್ನಾಲಜೀಸ್ ಡೆವಲಪ್ ಮಾಡಲಿಕ್ಕೆ ಈ ಮೂರು ಜನಗಳ ಪ್ರಯೋಗ ನಾಂದಿ ಹಾಡಿದೆ ಅಂತಲೇ ಹೇಳಬಹುದು. ಹಾಗಾಗಿ ಈಗ ನಾವು ಎರಡನೇ ಕ್ವಾಂಟಮ್ ರೆವಲ್ಯೂಷನ್ನಲ್ಲಿ ಕಾಲಿಟ್ಟಿದ್ದೀವಿ. ಮುಂದೆ ಪ್ರಪಂಚ ಹೇಗೆ ಬದಲಾಯಿತೆ ಗೊತ್ತಿಲ್ಲ, ಕಂಪ್ಯೂಟರ್ಗಳು ಯಾವ ರೀತಿ ನಮ್ಮ ಪ್ರಪಂಚವನ್ನು ಬದಲಾಯಿಸುತ್ತೋ ಅದೇ ತರಹ ಈ ಕ್ವಾಂಟಮ್ ಟೆಕ್ನಾಲಜಿಗಳು ಪ್ರಪಂಚವನ್ನು ಇನ್ನೊಂದು ರೀತಿಯಲ್ಲಿ ಬದಲಾಯಿಸಬಹುದು. ಅದಕ್ಕೋಸ್ಕರನೇ ಇದನ್ನು ರೆವಲ್ಯೂಷನ್ ಅಂತ ಕರೀತಾ ಇರೋದು. ಈ ರೆವಲ್ಯೂಷನ್ ಏನಾಗಬಹುದು ಅಂತ ಮುಂದಿನ ದಿನಗಳಲ್ಲಿ ನಮಗೆ ಕಾಣಿಸಬಹುದು. ಇದು ಈ ವರ್ಷದ ನೊಬೆಲ್ ಪ್ರೈಸ್ಗೆ ನೊಬೆಲ್ ಪ್ರೈಸ್ ಪಡೆದಂತಹ ಮೂರು ಜನರ ಪ್ರಯೋಗಗಳ ವಿಶೇಷತೆ ಅಂತ ಹೇಳಬಹುದು. ನಮಸ್ಕಾರ.
ಇಷ್ಟು ಹೊತ್ತು ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದಲ್ಲಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ಹಂಚಿಕೊಂಡ ಡಾಕ್ಟರ್ ಸ್ವರ್ಣಮಾಲೆ ಸಿರ್ಸಿ ಮೇಡಮ್ ರವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು.